ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಇಂದು ಎಲ್ಲರೂ ಹೇಗಿದ್ದೀರಿ? ಕಳೆದ ಸಂದೇಶದಲ್ಲಿ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಬರೆದಿದ್ದೀರಾ? ನಾನು ಅದನ್ನು ಪರೀಕ್ಷಿಸಿ ವಿಜೇತರಿಗೆ ಬಹುಮಾನ ಕಳಿಸುತ್ತೇನೆ. ಇಂದು ಶಿಲುಬೆಗೆ ಹಾಕಲ್ಪಟ್ಟ ಯೇಸುವಿನ ಬಗ್ಗೆ ವಿವರವನ್ನು ಮುಂದುವರಿಸಲಿದ್ದೇನೆ. ಯೂದನ ಮೂಲಕ ಯೇಸು ಹಿಡಿಯಲ್ಪಟ್ಟವರೆಗೆ ಕಳೆದ ವಾರ ನಾವು ಧ್ಯಾನಿಸಿದ್ದೆವು ಅಲ್ಲವೇ? ಯೇಸುವನ್ನು ಹಿಡಿದ ನಂತರ ಮಹಾಯಾಜಕರ ಬಳಿ ಕೊಂಡೊಯ್ದರು. ಸಿಪಾಯಿಗಳು ಯೇಸುವಿನ ಕಣ್ಣಿಗೆ ಬಟ್ಟೆ ಕಟ್ಟಿ ಹಾಸ್ಯ ಮಾಡಿ ಗುದ್ದಿ ಹೊಡೆಯುತ್ತಾ ಇದ್ದರು. ಗುದ್ದಿದವರು ಯಾರು ಎಂಬುದಾಗಿ ಪ್ರವಾದನೆ ಹೇಳು ಅಂದರು. ಮಹಾಯಾಜಕರು ಶಾಸ್ತ್ರಿಗಳು ಯೇಸುವನ್ನು ಕರೆದು, ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂದರು. ಅದಕ್ಕೆ ಯೇಸು, ನಾನು ಹೇಳಿದರೆ ನೀವು ನಂಬುವುದಿಲ್ಲ, ಆದರೆ ಇಂದಿನಿಂದ ಮನುಷ್ಯಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವನು ಎಂದು ಹೇಳಿದನು. ಆಗ ಅವರು, ಹಾಗಾದರೆ ನೀನು ದೇವರ ಕುಮಾರನೋ ಎಂದು ಕೇಳಲು ಆತನವರಿಗೆ, ನಾನೇ ಅವನು ಎಂದನು. ಅದಕ್ಕೆ ಅವರು, ನಮಗೆ ಸಾಕ್ಷಿ ಇನ್ನು ಯಾತಕ್ಕೆ ಬೇಕು ಅಂದರು. ಆಗ ಜನರು ಯೇಸುವನ್ನು ದೇಶಾಧಿಪತಿಯ ಬಳಿಗೆ ಕೊಂಡೊಯ್ದು, ಇವನು ತಾನೇ ಕ್ರಿಸ್ತನೆಂದು ಅರಸನೆಂದು ಹೇಳಿಕೊಂಡು ಈ ದೇಶದ ಅರಸನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ ನಮ್ಮ ದೇಶದವರ ಮನಸ್ಸು ಕೆಡಿಸುತ್ತಿದ್ದಾನೆಂದು ದೂರಿದರು. ಅದಕ್ಕೆ ದೇಶಾಧಿಪತಿಯು, ನೀನು ಅರಸನೋ ಎಂದು ಕೇಳಲು ಯೇಸು, ನೀನೇ ಹೇಳಿದ್ದಿ ಎಂದು ಉತ್ತರ ಕೊಟ್ಟನು. ಆಗ ದೇಶಾಧಿಪತಿಯು ಮಹಾಯಾಜಕರಿಗೂ ಜನರ ಗುಂಪಿಗೂ, ಈ ಮನುಷ್ಯ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಎಂದು ಹೇಳಿದನು. ಅದಕ್ಕೆ ಆ ಗುಂಪು, ಈ ಯೇಸು ನಮ್ಮ ಎಲ್ಲಾ ಪ್ರಾಂತ್ಯಗಳಲ್ಲಿ ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಒತ್ತಿ ಹೇಳಿದರು. ಮತ್ತೆ ದೇಶಾಧಿಪತಿ ಯೇಸುವನ್ನು ಪ್ರಶ್ನಿಸಿ, ಮಹಾಯಾಜಕರಿಗೆ ನಾನು ಈತನಲ್ಲಿ ಯಾವ ತಪ್ಪು ಕಾಣುತ್ತಿಲ್ಲ ಎಂದನು. ಆದರೆ ಜನರು ಯೇಸುವನ ಶಿಲುಬೆಗೆ ಹಾಕಿ ಕೊಲ್ಲಬೇಕೆಂದು ಒತ್ತಾಯ ಮಾಡುತ್ತಲೇ ಇದ್ದರು. ಆಗ ಆ ದೇಶಾಧಿಪತಿ ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಮುಳ್ಳಿನ ಕಿರೀಟವನ್ನು ತಲೆಯ ಮೇಲೆ ಇರಿಸಿದನು. ಜನರ ಗದ್ದಲ ಹೆಚ್ಚಾದಾಗ ದೇಶಾಧಿಪತಿಯು ಈ ಜನರ ಮಾತನ್ನು ಕೇಳದಿದ್ದರೆ ತನ್ನ ಪದವಿಗೆ ತೊಂದರೆ ಬರಬಹುದೆಂದು ನೆನೆಸಿ, ಈ ನೀತಿವಂತನ ರಕ್ತದಲ್ಲಿ ನನಗೆ ಪಾಲಿಲ್ಲ, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದನಲ್ಲ, ನೀವೇ ನೋಡಿಕೊಳ್ಳ್ರಿ ಎಂದು ಹೇಳಿ ನೀರು ತರಿಸಿ ತನ್ನ ಕೈ ತೊಳೆದುಕೊಂಡನು ಮತ್ತು ಯೇಸುವನ್ನು ಶಿಲುಬೆಗೆ ಹಾಕಲು ಸಮ್ಮತಿಸಿದನು. ಯೇಸುವಿನ ಮೇಲೆ ಮರದ ಶಿಲುಬೆ ಹೊರಿಸಿ ಪಕ್ಕದಲ್ಲಿರುವ ಗುಡ್ಡದವರೆಗೆ ಅದನ್ನು ಹೊತ್ತು ಬರುವಂತೆ ಆಜ್ಞಾಪಿಸಿದರು. ಒಂದು ದೊಡ್ಡ ಸಮೂಹ ಯೇಸುವನ್ನ ಹಿಂಬಾಲಿಸ್ತಾ ಇತ್ತು. ಪ್ರಿಯರೇ, ಸ್ತ್ರೀಯರು ಸಹ ಅಳುತ್ತಾ ಹಿಂಬಾಲಿಸ್ತಾ ಇದ್ರು. ಯೇಸು ಅವರನ್ನು ನೋಡಿ, ನನಗೋಸ್ಕರ ಅಳಬೇಡ್ರಮ್ಮ, ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿರಿ ಎಂದನು. ಆ ಗುಡ್ಡದ ಮೇಲೆ ಬಂದಾಗ ಸಿಪಾಯಿಗಳು ಯೇಸುವನ್ನ ಶಿಲುಬೆಗೆ ಜಡಿದು ನೇತು ಹಾಕಿದರು. ಯೇಸುವಿನ ಎಡಗಡೆ ಮತ್ತು ಬಲಗಡೆಯಲ್ಲಿ ಎರಡು ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದ್ದರು. ಆದರೆ ಯೇಸು, ತಂದೆಯೇ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂದನು. ಸಿಪಾಯಿಗಳು ಚೀಟಿ ಹಾಕಿ ಯೇಸುವಿನ ಬಟ್ಟೆಯನ್ನು ಹಂಚಿಕೊಂಡರು. ಸುತ್ತಲಿದ್ದ ಜನರು ಯೇಸುವನ್ನು ನೋಡಿ ಹಾಸ್ಯ ಮಾಡುತ್ತಾ, ಈತನು ಬೇರೆಯವರನ್ನು ರಕ್ಷಿಸಿದನು, ಇವನು ಕ್ರಿಸ್ತನಾಗಿದ್ದರೆ ರಕ್ಷಕನಾಗಿದ್ದರೆ ತನ್ನನ್ನೂ ಇವರನ್ನು ಇಬ್ಬರನ್ನೂ ರಕ್ಷಿಸಲಿ ಎಂಬುದಾಗಿ ಹಾಸ್ಯ ಮಾಡುತ್ತಿದ್ದರು. ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾಗಿದ್ದ ಕ್ರಿಸ್ತನಲ್ಲವೇ, ನಿನ್ನನ್ನೂ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹೇಳಿದ್ದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದೇನೂ ಮಾಡಲಿಲ್ಲ ಎಂದು ಹೇಳಿ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇಷ್ಟರಲ್ಲಿ ಹೆಚ್ಚು ಕಡಿಮೆ ಮಧ್ಯಾಹ್ನವಾಯಿತು. ಆಗಲಿಂದ ಸೂರ್ಯನು ಕಾಂತಿಗುಂದಿ 3 ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಯೇಸು ತನ್ನ ತಾಯಿಯನ್ನ ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ತನ್ನ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನ ತನ್ನ ಮನೆಯಲ್ಲಿಯೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಎಂದನು. ಅಲ್ಲಿ ಹುಳಿರಸ ತುಂಬಿದ್ದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನ ಹುಳಿರಸದಿಂದ ತುಂಬಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಅದಾದ ಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿ ತಲೆಬಾಗಿ ಪ್ರಾಣ ಬಿಟ್ಟನು. ಶತಾಧಿಪತಿಯು ನಡೆದ ಸಂಗತಿಯನ್ನು ನೋಡಿ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂದು ದೇವರನ್ನು ಕೊಂಡಾಡಿದನು. ಈ ನೋಟಕ್ಕಾಗಿ ಕೂಡಿ ಬಂದಿದ್ದ ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ಎದೆ ಬಡ್ಕೊಳ್ಳುತ್ತಾ ಹಿಂತಿರುಗಿ ಹೋದರು. ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ಆಗ ಭೂಕಂಪವಾಯಿತು ಮತ್ತು ಅಲ್ಲಿದ್ದ ಜನರೆಲ್ಲರೂ ಬಹಳವಾಗಿ ಹೆದರಿದರು. ಯೋಸೇಫನೆಂಬ ಒಳ್ಳೆಯ ಮತ್ತು ಐಶ್ವರ್ಯವಂತ ವ್ಯಕ್ತಿಯೊಬ್ಬನಿದ್ದ. ಇವನು ದೇಶಾಧಿಪತಿಯ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಕೇಳಿ ಅಪ್ಪಣೆ ಪಡೆದು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿಟ್ಟು ದೊಡ್ಡ ಕಲ್ಲಿನಿಂದ ಮುಚ್ಚಿ ಹೋದನು. ಧಾರ್ಮಿಕ ನಾಯಕರು ದೇಶಾಧಿಪತಿ ಬಳಿ ಬಂದು, ಯೇಸು ಬದುಕಿದ್ದಾಗ 3ನೇ ದಿನದಲ್ಲಿ ಎದ್ದು ಬರುತ್ತೇನೆಂದು ಹೇಳಿದ್ದಾನೆ, ಆದ್ದರಿಂದ ಆ ಸಮಾಧಿಯನ್ನು ಕಾಯಲು ಕಾವಲುಗಾರನ ಏರ್ಪಡಿಸಿ ಆ ಕಲ್ಲಿಗೆ ಮುದ್ರೆ ಹಾಕಿ ಎಂದು ಬೇಡಿಕೊಂಡಾಗ ದೇಶಾಧಿಪತಿಯು ಹಾಗೆಯೇ ಅಪ್ಪಣೆ ಕೊಟ್ಟನು. ಇದು ಯೇಸುವಿನ ಅಂತ್ಯವಾಗಲಿಲ್ಲ ಪ್ರಿಯರೇ. 3ನೇ ದಿನದಲ್ಲಿ ಯೇಸು ಜೀವಿತನಾಗಿ ಎದ್ದು ಬಂದನು. ಹೌದು ಪ್ರಿಯರೇ, ಆತನಲ್ಲಿರುವ ಶಕ್ತಿಯ ಬಲದಿಂದ ಆತನು ಮತ್ತೆ ಜೀವಿತನಾಗಿ ಎದ್ದು ಬಂದನು. ಮುಂದಿನ ವಾರ ಇದನ್ನು ನಾನು ಮುಂದುವರಿಸುತ್ತೇನೆ. ಪ್ರಿಯರೇ, ಯೇಸುವಿನ ಮರಣದ ಬಗ್ಗೆ ನಿಮಗೆ ಬಹಳ ಆಶ್ಚರ್ಯವಾಗಿರಬಹುದಲ್ವೇ? ನನಗೂ ನಿಮಗೂ ಜೀವವನ್ನು ಅನುಗ್ರಹಿಸಲು ಯೇಸು ತನ್ನನ್ನು ಇಂತಹ ಭೀಕರವಾದ ವೇದನೆಯುಳ್ಳ ಮತ್ತು ಹೀನ ಮರಣಕ್ಕೆ ಒಪ್ಪಿಸಿಕೊಟ್ಟನೆಂಬುದನ್ನು ಖಂಡಿತ ಮರೆಯಬೇಡ್ರಿ. ಈ ಯೇಸು ನನಗೋಸ್ಕರ ಮತ್ತು ನಿಮಗೋಸ್ಕರ ಸತ್ತನು ಪ್ರಿಯರೇ. ಸತ್ಯವೇದಿ ಹೇಳುತ್ತದೆ, ಆತನ ರಕ್ತದ ಮುಖಾಂತರವೇ ನಮಗೆ ಪಾಪದಿಂದ ಕ್ಷಮಾಪಣೆ ಮತ್ತು ವಿಮೋಚನೆ ಸಾಧ್ಯ ಎಂಬುದಾಗಿ. ತನ್ನ ರಕ್ತದ ಮುಖಾಂತರ ತಾನು ಭೂಪರಲೋಕಗಳಲ್ಲಿರುವ ಎಲ್ಲವುಗಳ ಜೊತೆ ತನ್ನೊಂದಿಗೆ ಸಮಾಧಾನವನ್ನು ಮಾಡಿಕೊಂಡಿದ್ದು ಮಾತ್ರವಲ್ಲದೆ ಸರ್ವಶಕ್ತನಾದ ದೇವರೊಂದಿಗೂ ಸಮಾಧಾನ ಮಾಡಿದ್ದಾನೆ. ಆತನನ್ನು ನಂಬಿ ದೇವರ ದೃಷ್ಟಿಯಲ್ಲಿ ಪರಿಶುದ್ಧ ಜೀವಿಸುವ ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ. ಪ್ರಿಯರೇ, ಸರ್ವವನ್ನೂ ಉಂಟು ಮಾಡಿದ ರಾಜಾದಿರಾಜನಾಗಿ ಆಳುವ ಯೇಸುವಿನ ಕೃಪಾಸನವನ್ನು ನಾವೂ ಸಹ ಸಂಧಿಸಬಹುದಾಗಿದೆ. ಈ ಯೇಸುವನ್ನು ನಂಬಿರಿ, ಆಗ ನೀವು ನಿಮ್ಮ ಕುಟುಂಬವು ಖಂಡಿತ ರಕ್ಷಣೆ ಹೊಂದಿವಿರಿ. ನಮ್ಮ ಪಾಪಗಳನ್ನು ವಿಮೋಚಿಸಲು ಆತನು ನಮಗೋಸ್ಕರ ಸತ್ತನು. ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಿನ್ನ ಭೀಕರ ಮರಣವನ್ನು ನಾನು ಕೇಳಿದ್ದೇನೆ. ನೀನು ನನಗೋಸ್ಕರ ಇಂತಹ ಮರಣವನ್ನು ಒಪ್ಪಿಕೊಂಡಿದ್ದು ನೀನು ನನ್ನ ಮೇಲಿಟ್ಟಿರುವ ಪ್ರೀತಿಗಾಗಿ ಎಂದು ತಿಳಿದು ಆಶ್ಚರ್ಯವಾಗಿದೆ. ವಂದನೆ ಕರ್ತನೆ. ನನ್ನ ಜೀವಿತದ ಕರ್ತನನ್ನಾಗಿಯೂ ರಕ್ಷಕನನ್ನಾಗಿಯೂ ನಿನ್ನನ್ನು ಸ್ವೀಕರಿಸಿದ್ದೇನೆ. ಯೇಸುವೇ, ನಿನಗೆ ಸ್ತೋತ್ರ. ಕರ್ತನೇ, ನಿನಗೆ ವಂದನೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಒಂದು ದಿನದಲ್ಲಿ ಕಾಲ್ವರಿ ಗಿರಿಯಲ್ಲಿ ಮೂರು ಕೂಜೆಯು ತೋರಿತವು. ಅಂದು ಮೂರು ಕೂಜೆಯು ತೋರಿದವು. ಮಾನವ ಪಾಪದ ಪರಿಹಾರಕ್ಕಾಗಿ ತೂಗಿದ ಯೇಸು ಶಿಲುಬಯಲಿ ಶಿಲುಬಯಲಿ. ಪರಿಹಾರಗೈಯಲು ಭೂಮಿಗೆ ಬಂದು ತಾನೇ ನೋವಿಂದ ನರಳಿದನು.
ತಂದೆ, ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯಲು.
ಪರಿಹಾರಗೈಯಲು ಭೂಮಿಗೆ ಬಂದು ನೋವಿಂದ ನರಳಿದನು. ಮರಣದಿ ಬಿಡಿಸಲು ಲೋಕಕ್ಕೆ ಬಂದು ಶಿಲುಬಯ ಮರಣವ ಹೊಂದಿದನು ಹೊಂದಿದನು.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.
ಲೋಕದ ನಾಯಕ ಮರಣವ ಹೊಂದಲು ನಡುಗಿತು ಭೂಮಿಯು ಭಯದಿಂದ. ಹೆದರಿದ ಸೂರ್ಯನು ಅಡಗಿದ ನಂದು ಬಂಡೆಗಳೆಲ್ಲ ಸೀಳಿದವು ಆ ದಿನದಂದು.